യദിതർത്ഥവക്താനാം അസ്മാക്കം നൃഹരേഹരെ സദാസു കാര്യം കാര്യജ്ഞ പ്രളയർക്കായുധ പ്രഭ ഹരികഥാമൃതസാര ഗുരുകള കരുണദിന്ദാപണിതു പേളുവെ പരമഭഗവത് ഭക്തരിതനാദരതി കേളുവതു ആദരതി കേളുവതു കൃഷ്ണ. ಇಲ್ಲಿ ನಾವು ಹಂಸಮಂತ್ರ ಸುಳಾದಿ, ಇದು ಹಂಸಮಂತ್ರ ಸುಳಾದಿ ಅಂತ ಇದ್ರನ್ನು ಇದು ಎಲ್ಲ ಮಂತ್ರಕ್ಕೇನು ಇದೇ ಪ್ರೊಸೀಜರ್ ಬಂದು ಬೇಸಿಕಲಿ ಸೇಮ್ ಥಿಂಗ್ ಅದನ್ನೇ ಹೇಳ್ತಾ ಇದ್ದಾರೆ. ಏನಿ ಮಂತ್ರ ನೀವು ತಗೊಳ್ಳಿ, ಕೃಷ್ಣ ಷಡಕ್ಷರ ಮಂತ್ರ ನಾವು ಮಾಡೋದು ಅದನ್ನ ತಗೊಳ್ಳಿ. ಆ ಕೃಷ್ಣ ಷಡಕ್ಷರ ಮಂತ್ರ ಮಾಡುವಾಗ ಅದು ಏನ್ ಮಾಡ್ಬೇಕು ಅಂದ್ರೆ ಅದು ನೋಡ್ತಾ ಬಂದಿದ್ದೀವಿ ನಾವು ಇವಾಗ ಯಾವ ತಾಳದಲ್ಲಿ ಇದೀವಿ, ತ್ರಿವಿಡ ತಾಳದಲ್ಲಿ ಇದೀವಿ. ಅಲ್ಲಿ ಬರುವಾಗ ಚಿನ್ಮಯ ಮೂರ್ತಿ ಇದೆಲ್ಲ ಆಯ್ತು, ಈ ಅಕ್ಷರಗಳು ಅದೆಲ್ಲ ನೋಡಿ ಆಯ್ತು. ಅಕ್ಷರಗಳು ಎಲ್ಲೆಲ್ಲಿ ಇದೆ ಅದು ಫಸ್ಟ್ ನಾವು ನೋಡಿದೀವಿ. ಷಡ್ದಳ ಇರುವಂತ ಕಮಲ ತಕೊಂಡ್ರೆ ಆರು ದಳಗಳು ಆ ಟಿಪ್ಪನ್ನ ನೀವು ಆ ದಳಗಳ ಆ ತುದಿಯನ್ನ ನೀವು ಸೇರಿಸಿದಾಗ ಒಂದು ಸರ್ಕಲ್ ಹಾಕಿದಾಗ ಆ ಒಂದೊಂದು ದಳ ಹತ್ರನು ಒಂದೊಂದು ಸ್ಪೇಸ್ ಬರುತ್ತೆ. ಅಂದ್ರೆ ಹೊರಗಿಂದ ಬಂದಾಗ ಅದು ಒಂದು ಆರು ದಳ ಕಮಲ ದಂತೆ ಕಾಣುತ್ತಲ್ಲ, ಅಲ್ಲಿ ಈ ಅಕ್ಷರಗಳು ಫಸ್ಟ್ ಬರತ್ತ. ಈ ಒಂದು 51 ಅಕ್ಷರಗಳು ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ನೀವು ನೋಡ್ತಾ ಇದ್ರೆ ಅಕ್ಷರಗಳು ನಿಮ್ಗೆ ಸಿಕ್ಕತ್ತೆ. ಎಲ್ಲೆಲ್ಲಿ ಏನೇನಿದೆ ಒಂದೊಂದು ಅಕ್ಷರಗಳು ಇದೆಲ್ಲ ಒಂದೊಂದು ಅಕ್ಷರಗಳು ನೀವು ನೋಡೋವಾಗ ಬರೀ ಅದು ಅಕ್ಷರ ಅಕ್ಷರ ಅಂತ ನೋಡಬಾರದು. ಒಂದೊಂದು ಅಕ್ಷರವು ಅದೆಲ್ಲ ಮಂತ್ರ ಆಗತ್ತೆ, ಏಕಕ್ಷರ ಮಂತ್ರವೂ ಆಗತ್ತೆ. ಆ ಅಂತ ನೀವು ನೋಡಿದ್ರೆ ಅಜ ಅಂಬೋ ಭಗವಂತನ ಆ ರೂಪ ಇದೆ, ಆ ರೂಪ ಎರಡು ಕೈಯಿಂದ ಕೂಡಿರುವಂತ ಆ ರೂಪ ಅಭಯ ವರ ಅಂತ ಕೂಡಿರುವಂತ ಆ ಒಂದು ರೂಪ ಅಲ್ಲಿ ಇರುತ್ತೆ, ಅಜ ಆನಂದ ಇಂದ್ರ. ಸೊ ಒಂದೊಂದು ಚಿಕ್ಕ 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 ನಾವು ಆ ಸಾಳೆಗ್ರಾಮ ಜೊತೆಲಿ ಇರೋವಾಗ ಆ ಒಂದು ವಿಗ್ರಹಗಳಿದೆಲ್ಲ ಆ ತರ ವಿಗ್ರಹಗಳಂತೆ ನೋಡ್ಲಿಕ್ಕೆ ಕಲೀರಿ ಫಸ್ಟ್. ಅದು ಆದ ಮೇಲೆ ಅದು ಬರೀ ಜಡ ವಿಗ್ರಹ ಅಲ್ಲ, ಅದನ್ನ ಹೇಳ್ತಾರೆ ಇದು ಜಡ ವಿಗ್ರಹ ಅಲ್ಲ, ಮಿನುಗುವ ಮತಿಯಿಂದ ಇಡಲಾಬಟ್ಟು ಅಂತ ಹೇಳಿ. ಮಿನುಗುವ ಮತಿಯಿಂದ ಅಂದ್ರೆ ಆ ಒಂದು ನಮ್ಮ ಬುದ್ಧಿಯಲ್ಲಿ ಅಪ್ರಾಕೃತ ನೋಡ್ಲಿಕ್ ಆಗಲ್ಲ ನೋಡಿ. ಆ ವಿಗ್ರಹ ಇರೋ ಅಂದ್ರೆ ವಿಗ್ರಹ ನಮ್ಮ ಮನೆಯಲ್ಲಿ ಇರೋ ತರ ವಿಗ್ರಹ ಒಂದೊಂದೊಂದು ಇರ್ತೀವಿ. ಅದು ಹೇಗಿರತ್ತಂತ ನಾವು ನೋಡಿದೀವಿ ಮಾತೃಕಾ ನ್ಯಾಸ ಮಾಡುವಾಗ, ಎರಡು ಕೈಯಿಂದ ಕೂಡಿದ ರೂಪಗಳು, ಒಂದು ಕೈಯಲ್ಲಿ ಅಭಯ, ಒಂದು ಜ್ಞಾನ ಅಭಯ ಅಂತಂದ್ರೆ ಜ್ಞಾನ ಅಭಯ ಇರುವಂತಹ ರೂಪಗಳು ಅಂತ ನಾವು ನೋಡ್ತಾ ಬಂದಿದ್ದೀವಿ. ಸೊ ಆ ವಿಗ್ರಹಗಳನ್ನ ಇಟ್ಟಿವಿ. ಆ ವಿಗ್ರಹಗಳನ್ನ ಇಟ್ಟುಬಿಟ್ಟು ನಮ್ಮ ಮತಿಯಲ್ಲಿ ತಲೆಯಲ್ಲಿ ನಾವು ಅದನ್ನ ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ, ಇದು ಒಂದು ದೇವರ ಅಪ್ರಾಕೃತ, ಈ ಇಲ್ಲೆಲ್ಲ ಒಂದೊಂದು ಅಪ್ರಾಕೃತ ರೂಪಗಳು ಇಲ್ಲೆಲ್ಲ ತುಂಬಿದೆ ಅಂತ ಚಿಂತನೆ ಮಾಡ್ಬೇಕಂತ ಹೇಳ್ತಾರೆ. ಇಡಲಾಬಟ್ಟು ಇನಿತು ಗ್ರಹಿಸು ಇದಕ್ಕೆ ಒಂದೊಂದು ಹರಿರೂಪ, ಒಂದೊಂದು ಹರಿರೂಪ, ಒಂದೊಂದು ರೂಪ ಅಂತ ಹೇಳ್ತಾರೆ. ಒಂದೊಂದು ಭಗವತ್ ರೂಪ ಹೇಳಿಲ್ಲ, ಹರಿರೂಪ ಅಂತ ಹೇಳ್ತಾರೆ. ಅಂದ್ರೆ ಹೃದಯದಲ್ಲಿ ಮಾಡ್ತಾ ಇದೀವಿ, ಹೃದಯ ಕಮಲ ಆಗಿದೆ, ಅಲ್ಲಿ ಪ್ರಾದೇಶ ಎಲ್ಲವೂ ಅಲ್ಲೇ ಇದ್ದಾರೆ. ಸೊ ಅಲ್ಲಿ ಹರಿರೂಪ, ಅದಕ್ಕೆ ಬಿಂಬ, ಎಲ್ಲ ಮೂರಿಗೇನು ನಾವು ಬಿಂಬ ಅಂತಾನೆ ಹೇಳ್ತೀವಿ. ಸೊ ಇಲ್ಲಿ ಅದೂ ಬಿಂಬ, ಸೊ ಹರಿರೂಪವೇ ಆಗತ್ತೆ ನಮ್ಗೆ ಆ ಚಿಂತನೆ. ಅದು ಫಲವೂ ಅಲ್ಲೇ ಹೇಳಿದ್ದಾರೆ, ಹರಿಯಿಂದ್ರ ಹರತಿ ಪಾಪವನ್ನ ಹರಣೆ ಮಾಡುತ್ತಾಳೆ, ಹರತಿ ಆ ಹರತಿ ತಮ್ಮನ್ನ ಪಾಪವನ್ನ ತೆಗೆದು ನಮ್ಮನ್ನ ತನ್ನ ಕಡೆ ಸೆಳೆಯುತ್ತಾನೆ ಅವನು. ಸೊ ಹೀಗೆ ಒಂದು ಒಂದು ಹರಿರೂಪ ಅಂತ ಚಿಂತನೆ ಮಾಡಿ ಆಮೇಲೆ ಏನ್ ಮಾಡಬೇಕು, ಈ ರೂಪಗಳೆಲ್ಲ ಇಲ್ಲಿ ಆ ಆರು ದಳದಲ್ಲಿ ನಮ್ಗೆ ಫೆಮಿಲಿಯರ್ ಆಯ್ತು. ಅದ್ ಆದ ಮೇಲೆ ಆ ಸೆಂಟರ್ ಗೃಣಿ ಗೃಣಿ ಅಂತ ಇಷ್ಟು ದಿವಸ ಸೂರ್ಯ ಅಂತರ್ಗತ ಭಗವಂತ ಗೃಣಿ ಹೀಗೆಲ್ಲ ನಾವು ಹೇಳ್ತಾ ಬಂದಿದ್ದೀವಿ. ಆ ಒಂದು ಸೂರ್ಯಾಂತರ್ಗತ ನಾರಾಯಣ ಚಿಂತನೆಯನ್ನು ಚೂರು ಮಾಡಿದ್ದೀವಿ. ಇದ್ರನು ಇಲ್ಲಿ ವಿಶೇಷವಾಗಿ ಇವಾಗ ಯಾರನ್ನ ನೋಡ್ಬೇಕಂದ್ರೆ, ಈ ಮಂತ್ರ ನಾವು ಇವಾಗ ಷಡಕ್ಷರ ಮಂತ್ರ ಮಾಡೋವಾಗ ಷಡಕ್ಷರ ಮಂತ್ರಕ್ಕೆ ಧ್ಯಾನ, ಒಂದೊಂದು ಮಂತ್ರಕ್ಕೇನು ಗುರುಗಳು ಧ್ಯಾನ ಶ್ಲೋಕವನ್ನ ನಮ್ಗೆ ಆಚಾರ್ಯ ಹೇಳಿದಂತೆ, ಒಂದು ಆಚಾರ್ಯ ಹೇಳಿದಂತೆ ತಂತ್ರಸಾರ ಸಂಗ್ರಹ, ಆಮೇಲೆ ಶಾರದಾ ತಿಲಕ ಅಂತ ಇರತ್ತೆ. ಶಾರದಾ ತಿಲಕದಲ್ಲಿ ಹೇಳಿರುವುದು ಹಾಗೆ ಇರುತ್ತೆ, ಅದು ಅದನ್ನ ಆಚಾರ್ಯ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಆ ರೂಪವನ್ನ ಧ್ಯಾನ ಶ್ಲೋಕದಲ್ಲಿ ಏನಿದೆಯೋ ಆ ಧ್ಯಾನವನ್ನ ಒಳಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಚಿನ್ಮಯ ಮೂರ್ತಿ ಸರ್ವಾಭಿನ್ನ, ಸರ್ವಾಭಿನ್ನ ಅವನು ಬಂದು ಚಿನ್ಮಯ ಮೂರ್ತಿಯನ್ನ ಅಲ್ಲಿ ಕೂಡಿಸಬೇಕು. ಕೂಡಿಸಿದಾಗ ನಮ್ಗೆ ಅಜ ಒಂದು, ಆನಂದ ಒಂದು, ಇಂದ್ರ ಒಂದು, ಒಂದೊಂದು ಒಂದೊಂದು ಆ ಚಿಂತನೆ ಬೇಡ. ಅವನು ಯಾವತ್ತೂ ಅಭಿನ್ನ, ಸರ್ವ ಎಲ್ಲಿ ಎಲ್ಲಿ ಯಾವ ಕಡೆ ಇದನ್ನು ಅವನು ಅಭಿನ್ನ ಅಂಬೋ, ದೇವರಲ್ಲಿ ಅಭಿನ್ನ ಮತ್ತು ಅಲ್ಲಲ್ಲಿ ದೇವತೆಗಳು ಇರುವಾಗ ಅಲ್ಲಿ ಭಿನ್ನ ಭಿನ್ನನೂ ಹೌದು, ಅಭಿನ್ನ ತನ್ನ ರೂಪಗಳಿಂದ ಅಭಿನ್ನನಾಗಿದ್ದಾನೆ ಅವನು. ಒಂದೇ ಈಸ್ ಒನ್, ಒಂದು ಜ್ಞಾನ ಆನಂದ ಮುದ್ದೆ ಅವನು, ಒಂದೇ ಪೀಸ್ ಅವನು. ಆ ಚಿಂತನೆ ನಮ್ಗೆ ಬೇಕು, ಅದು ನಮ್ಗೆ ಫಲದಾಯಕ ಅಂತ ಹೇಳ್ತಾರಲ್ವ. ಅಭಿನ್ನ ಗುಣವಂತ ಅಂದ್ರೆ ಅವನಲ್ಲಿ ಒಂದು ಎಲ್ಲಾ ಗುಣವು, ಗುಣ ಉಳ್ಳವನು. ಗುಣವಂತ ಅಂದ್ರೆ ಗುಣ ಉಳ್ಳವನವನು ಅಂದ್ರೆ ಗುಣಾತ್ಮಕ ಗುಣವೇ ಸ್ವರೂಪ. ಗುಣವಂತ ಅಂತ ಗುಣವಂತ ಅಂದ್ರೆ ಒನ್ ಹೂ ಹ್ಯಾಸ್ ಗುಣ ಅಂತಾನೆ ಅರ್ಥ ಆಗತ್ತೆ. ಬಟ್ ಹಾಗಲ್ಲ ಅರ್ಥ, ಅಂದ್ರೆ ಒನ್ ಹೂ ಹ್ಯಾಸ್ ಗುಣ ಅಂದ್ರೆ ಅವನ ಬೇರೆ ಅವನ ಗುಣಗಳು ಬೇರೆ ಅಂತ ಆಗತ್ತೆ. ಹಾಗಲ್ಲ, ಗುಣದಿಂದ ಗುಣದಿಂದ ಕೂಡಿದವನಾಗಿದ್ದಾನೆ ಗುಣವಂತ, ಅವನೇ ಗುಣಸ್ವರೂಪನಾಗಿದ್ದಾನೆ. ಆ ಮಂತ್ರಾತ್ಮಕನನ್ನು ಕೂಡಿಸಿ ಅಂತ. ಈ ಮಂತ್ರಾತ್ಮಕ ಅಂದ್ರೆ ಯಾರನ್ನ ಚಿಂತನೆ ಮಾಡುವ ಮೂಲಕವಾಗ ಮನನಾತ್ರಾಯತೆ ಇದೆ ಮಂತ್ರ ಅಂತ. ಆ ಅರ್ಥವನ್ನ ತಿಳ್ಕೊಂಡು ಯಾರ ಬಗ್ಗೆ ಮನನ ಮಾಡ್ತೀವೋ ಅಂತ ಹೇಳ್ತಾರೆ. ಮನನ ಮಾಡಬೇಕು ಅಂದ್ರೆ ಆ ಅರ್ಥ ನಮ್ಗೆ ಕೃಷ್ಣ ಅಂಬೋದು, ಅವನು ನಮ್ಮನ್ನ ತನ್ನಡೆ ಸೆಳೆದುಕೊಂಡು ಹೋಗ್ತಾನೆ, ಅದಕ್ಕೆ ಇಲ್ಲಿ ಬಂದು ನಿಂತಿದ್ದಾನೆ ಅಂತ ಆ ಚಿಂತನೆಯನ್ನ ಕೃಷ್ಣನಲ್ಲಿ ಇಟ್ಕೊಂಡು ಕೃಷ್ಣನನ್ನ ಷಡಕ್ಷರ ಮಂತ್ರದಲ್ಲಿ ಆ ಗೃಣಿ ಎಂಬೋ ಸ್ಥಾನದಲ್ಲಿ ಕರುಣಾಳು. ಯಾರು ಕರುಣಾಳು? ಈ ಮಂತ್ರ ಪ್ರತಿಪಾದ್ಯನಾಗೆ ಆ ರೂಪದಿಂದ ಸರ್ವಾ ಭಿನ್ನನಾದ ಅವನು ಅಲ್ಲಿ ಇದ್ದಾನೆ. ಮಂತ್ರಾತ್ಮಕನ ಕೂಡಿಸು ಅಂದ್ರೆ ಏನು? ಕೂಡಿಸು ಅಂದ್ರೆ ಅಲ್ಲಿ ತಂದು ಇಡು ಅಂತ ಅರ್ಥ ಅಲ್ಲ. ಅವನು ಆಲ್ರೆಡಿ ಅವನು ಎಲ್ಲಾ ಕಡೆನೂ ಭಗವಂತ ಇದ್ದಾನೆ. ವಿನ್ಯಾಸ ಮಾಡುವ ಪ್ರಕ್ರಿಯೆ ಅದೇ, ಅವನು ಇದ್ದಾನೆ ಅಂತ ತಿಳ್ಕೊಳ್ಳೋದು. ಮನಸ್ಸಲ್ಲಿ ಕೂಡಿಸು ಅಂದ್ರೆ ಜಸ್ಟ್ ಮೇಕ್ ಹಿಮ್ ಸಿಟ್ ದೇರ್, ಅಲ್ಲಿ ಅವನು ಸ್ಥಿರವಾಗಿ ಇದ್ದಾನೆ. ಕೂಡಿಸ್ಬಿಡು, ಜಸ್ಟ್ ಅವನು ಇದ್ದಾನೆ ಎಂಬ ಚಿಂತನೆ ಮನಸ್ಸಲ್ಲಿ ಕೂಡಿಸ್ಬಿಡು, ಚಿತ್ರದಲ್ಲಿ ಕೂಡಿಸ್ಬಿಡು. ಯಾಕೆ ಕೂಡಿಸ್ಬೇಕು? ಇವಾಗ ಕೂಡಿಸ್ಬಿಟ್ರೆ ನಾವು ಚಿತ್ರದಲ್ಲಿ ಮನಸ್ಸಲ್ಲಿ ಮನಸ್ಸಲ್ಲಿ ಚಿಂತನೆ ಮಾಡಿದ್ರೆ ಅಲ್ಲಿ ಚಂದಾಗಿ ಅವನನ್ನ ಕೂಡಿಸಿಬಿಟ್ರೆ, ಅವನು ಇದ್ದಾನೆ ಅಂತ ಅಂಬೋ ಥಾಟ್ ಅನ್ನ ಕೂಡಿಸಿಬಿಟ್ರೆ ನೆಕ್ಸ್ಟ್ ಜನ್ಮ ನಮ್ಗೆ ಬಂದಾಗ ಅದು ಬಂದ್ಬಿಡುತ್ತೆ ನಮ್ಗೆ. ಸೊ ಇವಾಗಲೇ ಅದು ಮಾಡೋಣ ಅಂತ ಹೇಳ್ತಾರೆ. ಆತ್ಮಕನ್ನರು ಕೂಡಿಸಿ ಇದನ್ನ ಇವಾಗ ಜಪ ಮಾಡಬೇಕು. ನೆಕ್ಸ್ಟ್ ಕೂಡಿಸ್ತಾ ಇತ್ತು, ಅಕ್ಷರಗಳನ್ನ ನೋಡ್ಕೊಂಡಾಯ್ತು, ಇವಾಗ ಜಪ ಮಾಡಿಸ್ಬೇಕು. ಆ ಜಪ ಮಾಡಿಸುವಾಗ ಆ ಒಂದು 10 ಜಪ ಏನೋ ಇರುತ್ತೆ ನಮ್ಗೆ, ಅನೇಕ ರೀತಿಯಿಂದ ಮಾಡ್ತೀವಿ. ಮಣಿಗಣದಿಂದ ಜಪಿಸುವಾಗಲಿ, ಮಣಿಗಣದಿಂದ ಜನರಲ್ ಆಗಿ ಲಾಟ್ ಆಫ್ ಪೀಪಲ್ ಮಾಡುವಾಗ ಮಣಿಗಳನ್ನ ಇಟ್ಟುಕೊಂಡು ಜಪ ಮಾಡ್ತೀವಿ. ಸೊ ಮಣಿಗಣದಿಂದ ಜಪಿಸುವಾಗ ಮಣಿಯನ್ನ ಚಾಚುವ ಕೈಯಿಂದ ಚಾಚ್ತಾ ಶ್ರೀಂ ಕ್ರೀಂ ಕೃಷ್ಣ 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 ಕ್ರೀಂ ಕೃಷ್ಣ ಕ್ರೀಂ ಕೃಷ್ಣ ಕ್ರೀಂ ಕೃಷ್ಣ ಹೀಗೆ ಮಣಿಯನ್ನ ಒಂದೊಂದು 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 ಚಾಚ್ತಾ ಇರ್ತೀವಿಲ್ಲ, ಅದನ್ನ ಹೇಳ್ತಾರೆ. ಮಾಡುವಾಗ ಅನುಭವ ಇರಲಿ ಮಂತ್ರ ದೇವತೆ ಸಹಿತ ಅಂತ ಹೇಳ್ತಾರೆ. ಆ ಅನುಭವಕ್ಕೆ ತಂದುಕೊಳ್ಬೇಕು ಅಂದ್ರೆ ಬರೀ ಮಣಿಗಳನ್ನ ಚಾಚುತ್ತೀವಿ, ಸೊ ಅದು ಬರೀ ಕೌಂಟಿಂಗ್ಗೆ ಮಾತ್ರ ಆ ಮಣಿ ಸರವನ್ನ ಇಟ್ಟುಕೊಂಡಿರ್ತೀವಲ್ಲ, ಅದು ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಕೌಂಟಿಂಗ್ ಸೇಕ್ ಮಾತ್ರ ಇಲ್ಲ, ಅದು ಅನುಭವ ಬರಬೇಕು. ಏನ್ ಅನುಭವ ಅಂದ್ರೆ ಈ ಮಣಿಗಳೆಲ್ಲ, ಮಣಿ ಸೂತ್ರೇ ಮಣಿಗಣ ಇವ ಅಂತ ಹೇಳುವಾಗ ಆ ಮಣಿಗಳಲ್ಲಿ ಆ ಒಂದೊಂದು ಮಣಿಗಳಲ್ಲಿನೂ ಭಗವಂತ ಇದ್ದಾನೆ. ಅವನೇ ಎಲ್ಲ ನಮ್ಮನ್ನ ಕಟ್ಟಿ ಹಾಕಿದ್ದಾನೆ, ಸೂತ್ರನಾಮಕನ ಮೂಲಕವಾಗ ಕಟ್ಟಿ ಹಾಕಿದ್ದಾನೆ ಅಂತ ಅದು ಒಂದು ಚಿಂತನೆ. ಆದ್ರೆ ಇನ್ನೊಂದು ಈ ಮಣಿಗಳು, ಅನೇಕ ಮಣಿಗಳನ್ನ ನಾವು ಬಳಸ್ತೀವಿ. ಆ ಒಂದು ಜನರಲ್ ಆಗ ಕೆಲವರು ಈ ಹವಳದ ಮಣಿ, ಹವಳ, ಅನೇಕ ಪರ್ಲ್ಸ್, ವೈಟ್ ಕಲರ್ ಬೀಡ್ಸ್, ಪರ್ಲ್ ಕಲರ್ ಬೀಡ್ಸ್, ಈ ತರ ಡಿಫ್ರೆಂಟ್ ಬೀಡ್ಸ್, ಡಿಫ್ರೆಂಟ್ ಕಲರ್ಸ್, ಪಿಂಗಳ ವರ್ಣದಿಂದ ಆ ಕಾಷ್ಟಗಳಿಂದ ಮಾಡಿದ್ದು ಇದೆಲ್ಲ ನಾವು ಬಳಸುವಾಗ ಅಲ್ಲಿ ಆ ಬಣ್ಣ ಅಲ್ಲಿಂದ ನಮ್ಗೆ ನೆನಪು ಬರಬೇಕು. ಆ ಕೋರಲ್ಸ್ ಇಂದ ನಾವು ಮಾಡುವಾಗ ಅಲ್ಲಿ ವಾಸುದೇವ ಅಂತ ಚಿಂತನೆ ಮಾಡಬೇಕು. ಆಮೇಲೆ ಬಿಳಿಯಿಂದ ಮಾಡುವಾಗ ಸಾರಿ ನಾರಾಯಣ, ಹವಳದಿಂದ ಮಾಡುವಾಗ ನಾರಾಯಣ ಅಂತ ಚಿಂತನೆ ಬರಬೇಕು. ಬಿಳಿಯಿಂದ ಮಾಡುವಾಗ ಅಪಲ್ಸ್ ಮುತ್ತು ಈ ತರ ಇದ್ರೆ ಅಲ್ಲಿ ವಾಸುದೇವ ಅಂತ ಚಿಂತನೆ ಬರಬೇಕು. ಸೊ ಹೀಗೆ ಆ ಕಲರ್ಸ್ ಜೊತೆಯಲ್ಲಿ ಆ ಬಣ್ಣ ಇರುವಂತ, ಆ ಅಪ್ರಾಕೃತ ಬಣ್ಣ ಇರುವಂತ ಭಗವಂತನ ರಚನೆ ಮಾಡೋದು ಒಂದು ಕ್ರಮ. ಇದಕ್ಕೆ ಅನೇಕ ಕ್ರಮ ಹೇಳ್ತಾರೆ. ಇನ್ನೊಂದು ಕ್ರಮ ಏನು ಹೇಳ್ತಾರೆ ಅಂದ್ರೆ ನಮ್ಮ ಫಿಂಗರ್ಸ್, ಅದು ಹೇಳುವಾಗ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡ್ತಾರೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಈ 5 ಬೆರಳುಗಳನ್ನ ಜೋಡಿಸುವಾಗ ನಮಸ್ಕಾರ ಚಿಕ್ಕ ಮಗುಗೆ ಹೇಳ್ಕೊಡ್ತಾರೆ. ಎರಡು ಕೈಗಳನ್ನ ಚಾಚಿ ನಮಸ್ಕಾರ ಮಾಡಬೇಕು ಅಂದ್ರೆ ಈ ಚಿಕ್ಕ ಬೆರಳು ನಮ್ದು ಅನ್ನಮಯ, ಆಮೇಲೆ ಪ್ರಾಣಮಯ, ಇದು ಎರಡು ಜಾಯಿನ್ ಮಾಡಿದಾಗ ಪ್ರಾಣಮಯ, ಮನೋಮಯ, ಆನಂದ, ವಿಜ್ಞಾನಮಯ, ಆನಂದಮಯ ಅಂತ ಈ 5 ವಿರಲ್ಗಳನ್ನ, 5 ದೇವರ ರೂಪಗಳು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳನ್ನ ಕೈಗಳಲ್ಲಿ ನಾವು ಇಟ್ಟುಕೊಳ್ತೀವಿ. ಇದನ್ನೇ
ಷೋಡಶಿಕಾರರು ಅಲ್ಲಿ ಹೇಳಿದ್ದಾರೆ, ಕೈಯಲ್ಲಿ ಬೆರಳುಗಳಲ್ಲಿ ಏನೇನಿದೆ ಅಂತ ಹೇಳುವಾಗ ಸುಮ್ಮನೆ ಅದನ್ನ ಮೆಮರೈಸ್ ಮಾಡೋದಕ್ಕಲ್ಲ, ಅದನ್ನ ಇಲ್ಲಿ ತಂದು ಇಡಬೇಕು. ಅದನ್ನೇ ಹೇಳ್ತಾರೆ, ಅನುಭವ ಇರಲಿ ಮಂತ್ರ ದೇವತೆ ಸಹಿತವಾಗಿ, ಕೈಯಿಂದ ಚಾಚುವಾಗ್ಲೂ ಮಂತ್ರ ದೇವತೆ ಸಹಿತವಾಗಿ ನೀವು ಚಾಚಬೇಕು ಅಂತಾರೆ. ಮಂತ್ರ ದೇವತೆ ಸಹಿತ ಅಂದ್ರೆ ಯಾವಾಗ್ಲೂ ನಾವು ತಂಬನ್ನ ಯೂಸ್ ಮಾಡ್ತೀವಿ. ತಂಬನ್ನ ಯೂಸ್ ಮಾಡೋದು ಯಾವತ್ತು ನಾರಾಯಣ ರೂಪವನ್ನ ಅದು ಸಿಂಬಲೈಸ್ ಮಾಡುತ್ತೆ ಅಂತ ಚಿಂತನೆ ಮಾಡಿ, ಯಾಕೆಂದ್ರೆ ಅದು ಷೋಡಶಿಕಾರ ಆಲ್ರೆಡಿ ಕೊಟ್ಟಿದ್ದಾರೆ ನಮ್ಗೆ. ಸೊ ಅದು ನಾರಾಯಣ ರೂಪವನ್ನ ತಕೊಳ್ಳೋದು. ಸೊ ನಾರಾಯಣ ರೂಪದಿಂದ ನಾವು ಮಾಡ್ತಾ ಇದ್ದೀವಿ ಅಂತ ನಾರಾಯಣ ರೂಪ ಒಂದೊಂದು ಬೆರಳಲ್ಲಿನೂ ಬೆರಳಿಂದ ಗುಣಿಸುವಾಗ ಬೆರಳಿಟ್ಟುಕೊಂಡು ನಾವು ಸುತ್ತಾ ಇರ್ತೀವಿ, ಮಣಿ ಇಲ್ಲದಂತೆ ಬೆರಳೆ ಉಪಯೋಗ ಮಾಡ್ತೀವಿ. ಆವಾಗ್ಲೂ ಅಲ್ಲಿ ನಾವು ನಮ್ಮ ಕೈ ನಮ್ಮ ಬೆರಳನ್ನ ನೋಡೋದಲ್ಲ, ಅಲ್ಲಿ ನಾವು ಭಗವಂತ ರೂಪ ಅಲ್ಲಿ ಶಾಸ್ತ್ರದಲ್ಲಿ ಯಾಕೆ ಕೊಟ್ಟಿದ್ದಾರೋ ಆ ರೀತಿಯಿಂದ ನೋಡೋದು. ಅದನ್ನೇ ಹೇಳ್ತಾರೆ, ಈ ಅನುಭವ ಇರಲಿ, ಬರೀ ಓದಿ ಓದಿ ಮೆಮರೈಸ್ ಮಾಡೋದಲ್ಲ, ಈ ಅನುಭವವನ್ನ ತಂದುಕೊಳ್ಳಬೇಕು. ಹಾಗೆ ತಂದುಕೊಳ್ಳುವ ಮೂಲಕವಾಗ ಏನಾಗತ್ತಂದ್ರೆ ಇದು ನಮ್ಮದಲ್ಲ ನಮ್ಮದಲ್ಲ ದೇವರದು ಎಂಬ ಪ್ರಜ್ಞೆ ಬರುತ್ತೆ. ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್. ಸೊ ಅನುಭವ ಇರಲಿ ಮಂತ್ರ ದೇವತೆ ಸಹಿತ, ಕ್ಷಣ ಕ್ಷಣಕ್ಕೆ ನಿನ್ನೊಳು ವಲಯಾಕಾರ ಗುಣಿಸು ವರ್ಣಾಕ್ಷರ ಆದ್ಯಂತ ಮೂರ್ತಿಯಲ್ಲಿ. ಕ್ಷಣ ಕ್ಷಣಕ್ಕೆ ಕ್ಷಣ ಕ್ಷಣಕ್ಕೆ ಇವಾಗ ಒಂದೊಂದು ಹೇಳ್ತಿದ್ರಲ್ಲ, ಹೇಳೋ ಕ್ಲೀಮ್ ಅಂತ ಹೇಳ್ತೀವಿ, ಕ್ಲೀಮ್ ಕೃಷ್ಣ ನಮ ಕೃಷ್ಣ ಏನವ ಅಂದ್ರೆ ಕೃಷ್ಣ ಅಂತ ಹೇಳುವಾಗ ಆ ಕೃಷ್ಣ ಹೇಳೋದಕ್ಕೆ ಒಂದು ಆ ಹೇಳಕ್ಕೆ ಎಷ್ಟು ಟೈಮ್ ಆಗುತ್ತೆ, ಫ್ಯೂ ಸೆಕೆಂಡ್ಸ್ ಇದ್ರೂ ಅದು ಒಳಗೆ ಇರುವಂತ ಕಾಲಗಳು ಚಿಕ್ಕ 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 ಕಾಲಗಳು ಇರುತ್ತಲ್ಲ, ಕ್ಷಣ ಕ್ಷಣವಾಗಿರುತ್ತೆ. ಆ ಒಂದೊಂದು ಕ್ಷಣ ಕ್ಷಣಕ್ಕೆ ನಿನ್ನೊಳು ವಲಯಾಕಾರ ಬರಬೇಕು ಅಂತಾರೆ. ವಲಯಾಕಾರವಾಗಿರಬೇಕು ಅಂದ್ರೆ ಚಕ್ರಾಬ್ಜ ಮಂಡಲದಲ್ಲಿ ಆ ಅಕ್ಷರ ಇಟ್ಟುಕೊಂಡು ಆ ವಲಯಾಕಾರ ನೀನು ಸುತ್ತಾ ಇರಬೇಕು. ಬರೀ ಬೆರಳು ಗುಣಿಸೋದು ಮಾತ್ರ ಅಲ್ಲ, ಒಳಗೇನು ಮನಸ್ಸು. ಸೊ ಬೇಸಿಕಲಿ ಇಲ್ಲಿ ಹೇಳುವಂತ ತಾತ್ಪರ್ಯ ಏನು ಅಂದ್ರೆ, ನೀವು ಬರೀ ಬಾಯಿಯಿಂದ ರಾಮ ರಾಮ ಕೃಷ್ಣ ಕೃಷ್ಣ ಹೇಳೋದು, ಆ ಮಣಿಯನ್ನ ಎಣಿಸೋದು ಇಂಪಾರ್ಟೆಂಟ್ ಅಲ್ಲ, ಮನಸ್ಸನ್ನ ದೇವರಲ್ಲಿ ಇರಿ. ಮನಸ್ಸನ್ನ ಹೇಗೆ ದೇವರಲ್ಲಿ ಇಡೋದು, ಆ ಪ್ರದಕ್ಷಿಣೆ ಮಾಡಿ. ಪ್ರದಕ್ಷಿಣೆ ಮಾಡೋವಾಗ ಅದು ಪ್ರದಕ್ಷಿಣ ಎಂಬ ಶಬ್ದಕ್ಕೆ ಆ ಒಂದು ಭಯ ಹೋಗತ್ತ, ಪ್ರಚಿದ್ದಂತಿ ಭಯಂ ಸರ್ವಂ ಅಂತ ಹೇಳ್ತಾರೆ. ಆ ಭಯ ಹೋಗತ್ತ, ಆ ಪಾಪ ಕ್ಷೀಯ ಆಗತ್ತ, ಮೋಕ್ಷ ಸಿಕ್ಕತ್ತ, ಅಭಿಷ್ಟ ಸಿಕ್ಕತ್ತ ಅಂತಾನೆ ಪ್ರದಕ್ಷಿಣದ ಅರ್ಥ. ಸರ್ ಅದು ಹೇಗೆ ಅಂದ್ರೆ, ಇಲ್ಲಿ ಒಳಗೆ ಬನ್ನಿ ಅಂತಾರೆ, ಒಳಗೆ ವಲಯಾಕಾರ ಹಾಕಿ ಅಂತಾರೆ. ಕ್ಷಣ ಯಾಕೆಂದ್ರೆ ಹೊರಗೆ ನಾವು ಹಾಕೋವಾಗ ಮನಸ್ಸು ಕೆಳಗೆ ನೋಡಬೇಕು, ಪ್ರದಕ್ಷಿಣ ಹಾಕೋವಾಗ ಜಪ ತರ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ, ಬಿಕಾಸ್ ಕೆಳಗೆ ನೋಡ್ಕೊಂಡು ಹೋಗ್ಬೇಕು, ಯಾರು ಬಂದ್ರ ಅಡ್ಡ ಬಂದ್ರ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಮನಸ್ಸಿಲ್ಲಕ್ಕೆ ಕಂಪ್ಲೀಟ್ ಆಗಲ್ಲ. ಜಪ ಮಾಡೋವಾಗ ಕ್ಷಣ ಕ್ಷಣಕ್ಕೆ ನಿನ್ನೊಳು ವಲಯಾಕಾರ ಗುಣಿಸು ವರ್ಣಾಕ್ಷರ ಆದ್ಯಂತ ಮೂರ್ತಿ. ಸೊ ವಲಯಾಕಾರ ಹೇಗ್ ಬರಬೇಕು, ಗುಣಿಸು, ಕೌಂಟ್ ಇಟ್, ಕೌಂಟ್ ಮಾಡಿ, ಆರು ಬರ್ಬೇಕಲ್ಲ ನಿಮ್ಗೆ, ಗುಣಿಸು ವರ್ಣಾಕ್ಷರ. ವರ್ಣಗಳಲ್ಲೆಲ್ಲ ಇದೆಲ್ಲ ಕೃಷ್ಣ ಯ ನಮ ಅದು ಇದೆಲ್ಲ, ಅದನ್ನ ಗುಣಿಸು, ಅದನ್ನ ಜಸ್ಟ್ ಲಿಂಕ್ ಇಟ್, ಲಿಂಕ್ ಮಾಡ್ತಾ ಗುಣಿಸು ವರ್ಣಾಕ್ಷರ. ಆಮೇಲೆ ಆದ್ಯಂತ ಮೂರ್ತಿಯಲ್ಲಿ, ಆದಿ ಅಂತ್ಯ ಮೂರ್ತಿ ಅಂತ. ಆದಿ ಮೂರ್ತಿ ಏನು, ಶ್ರೀಮಂತ ಶುರು ಮಾಡಿದ್ದೀವಿ, ಆದಿ ಮೂರ್ತಿ ಒಳಗಿಂದ ತಕೊಂಡು ಇದು ಒಂದು ಪ್ರದಕ್ಷಿಣ ಮಾಡಿ. ಇದರಲ್ಲಿ ಕೆಲವರು ಬಂದು ಫಸ್ಟ್ ಸ್ಟ್ರೀಮ್ ತಕೊಂಡ್ಬಿಟ್ಟು ಎಷ್ಟು ಮಾಡ್ಬೇಕು ಮಾಡ್ಬಿಟ್ಟು ಕೊನೆಯಲ್ಲಿ ಹಾಕೋದು ಇದೆ. ಅದರ್ವೈಸ್ ನಿಮ್ಗೆ ಒಂದೊಂದು ಒಂದೊಂದು ಒಂದೊಂದಕ್ಕೇನು ಶ್ರೀಂ ಕೇಂ ಕೃಷ್ಣಾಯ ನಮಸ್ತೆ, ಶ್ರೀಂ ಕೇಂ ಕೃಷ್ಣಾಯ ನಮಸ್ತೆ, ಶ್ರೀಂ ಕೇಂ ಹೀಗೆ ಮಾಡೋದಾದ್ರು ಸರಿ, ಎರಡು ನಡೆಯುತ್ತೆ, ಇಟ್ಸ್ ಯುವರ್ ಕನ್ವೀನಿಯನ್ಸ್ ಅಷ್ಟೇ. ಸೊ ಗುಣಿಸು ವರ್ಣಾಕರ. ಸೊ ಒಂದು ಮಂತ್ರ ಅಂತ ತಕೊಂಡ್ರೆ ಫಸ್ಟ್ ಆದಿಯಲ್ಲಿ ಅಂತ್ಯದಲ್ಲಿ, ಆದಿ ಮೂರ್ತಿ ಅಂತ್ಯ ಮೂರ್ತಿ ಅಕ್ಷರಗಳೆಲ್ಲ, ಬರೀ ಶ್ರೀಮ್ ಎಂಬುದು ಒಂದು ಅಕ್ಷರ ಇಲ್ಲ, ಅದು ಮೂರ್ತಿ. ಶ್ರೀಮ್ ಆಕಾರದಲ್ಲಿ ಅದು ಹುಡುಕಿದ ಶ್ರೀಮ್ ಒಳಗೆ ಇದೆ ನೋಡಿ, ಲಕ್ಷ್ಮಿಯಲ್ಲಿ ಇರುವಂತ ಶ್ರೀದೇವಿಯಲ್ಲಿ ಇರುವಂತ ಆ ನಾರಾಯಣನ ಶ್ರೀರೂಪ, ಅದಕ್ಕೆ ಮೂರ್ತಿ ಅಂತ ಇಲ್ಲಿ ಹೇಳ್ತಾರೆ. ಆದಿ ಅಂತ್ಯ ಮೂರ್ತಿಯಲ್ಲಿ ಅದು ಮಾಡಬೇಕು. ಗಣನೆ ಮಾಡುತ್ತಾ ನಿತ್ಯ ಜಿಹ್ವಾಗ್ರದಿ ಅಂದ್ರೆ ಇದು ಗಣನೆ ಮಾಡುತ್ತಾ ಹೀಗೆ ನೀನು ವಲಯಾಕಾರ ಮನಸ್ಸಿಂದ ಆ ಪ್ರದಕ್ಷಿಣೆ ಹಾಕ್ತಾ ಇರಬೇಕು. ಅದು ಕಾಯ, ಅದು ನಮ್ಮ ಕೂತಿರುವಾಗ ಆ ಕೆಲಸ ಆಗತ್ತೆ, ಮನಸ್ಸಿನಿಂದ ಆಗತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ, ಮೂರ್ತಿಯಲ್ಲಿ ಗಣನೆ ಮಾಡುತ್ತಾ ನಿತ್ಯ ಜಿಹ್ವಾಗ್ರದಿ. ಜಿಹ್ವಾಗ್ರದಿ ಅಂದ್ರೆ ನಾವು ಬಾಯಿಯಿಂದ ತುಟಿಯಿಂದ ಮೆಲ್ಲಗೆ ಉಪಾಂಶದಲ್ಲಿ ಮೆಲ್ಲಗೆ ಜೋರಾಗಿ ಎಲ್ಲರಿಗೆ ಕೇಳುವಂತ ಹೇಳೋದಲ್ಲ ಜಪ, ಎಷ್ಟು ಮೆಲ್ಲಕ್ಕೆ ಹೇಳಕ್ಕಾಗತ್ತೋ ಅಷ್ಟು ಮೆಲ್ಲಕ್ಕೆ ಹೇಳೋದು. ಅಲ್ಲಿ ಏನ್ ಹೇಳಬೇಕು, ಜಿಹ್ವ ಆ ನಾಲಿಗೆ ತುದಿಯಲ್ಲಿ ಕೊನೆ, ಜಿಹ್ವಾಗ್ರದಿ ಕೊನೆಯಿಂದ ವಾಕ್ ಪ್ರಯೋಗ ಮಾಡ್ಪದರೊಳು ಅಂದ್ರೆ ವಾಕ್ ಪ್ರಯೋಗ ಮಾಡು ಅದರೊಳು. ವಾಕ್ ಪ್ರಯೋಗ, ನೀನ್ ಏನು ಪ್ರದಕ್ಷಿಣ ಮಾಡ್ತಾ ಇದೀಯೋ ಅದನ್ನೇ ವಾಕಿನಿಂದ ಹೇಳು, ವಾಕ್ ಪ್ರಯೋಗ ಮಾಡ್ಪ ಅದರೊಳು ಮಣಿಯಿಂದ ಮಣಿಗೆ ಬೆರಲು ಚಾಚುವಾಗ. ಒಂದು ಮಣಿಯಿಂದ ಒಂದು ಮಣಿ ಆಯ್ತಲ್ಲ ಇವಾಗ, ಕ್ಲೀಂ ಕೃಷ್ಣಾಯ ನಮಃ, ಒಂದು ಮಣಿ ಚಾಚಿ ಆಯ್ತು, ಈ ಬೆರಳಿನಿಂದ ಇದು ಚಾಚಿ ಆಯ್ತು. ಬೆರಳಿನಿಂದ ಮಣಿಯಿಂದ ಮಣಿಗೆ ಬೆರಲು ಚಾಚುವುದು ಅನ ಭಾರತಿ ಪ್ರಿಯ ವಿಜಯ ವಿಠಲ ಸದ್ಗುಣಮಣಿ. ಅಂದ್ರೆ ಒಂದೊಂದು ಚಾಚಿ ಈಗ ನೀವು ಮಾಡಿದ್ರೆ ಏನಾಗತ್ತಂದ್ರೆ ಅಣ ಭಾರತಿ ಪ್ರಿಯ, ಅಣ ಅಣ ಅಂದ್ರೆ ಅಣ ಪ್ರೇರಣ ಅಂತ ಅರ್ಥ. ಇನ್ನೊಂದು ಅಣ ಅಂದ್ರೆ ಅಕಾರ ವಾಚ ಅ ನ ಎಲ್ಲ, ಅದಕ್ಕೆ ಪ್ರ ಅಣ, ಅಪ ಅಣ ಅಪಾಣ, ವ್ಯ ಅಣ, ಒಂದೊಂದಕ್ಕೆ ಅಣ 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 ಅಂತಾನೆ ಬರುತ್ತೆ. ಅಣ ಗತವು ಅಂತ ಧಾತು, ಅಣ ಅಂದ್ರೆ ಕರ್ಕೊಂಡು ಹೋಗು, ಜ್ಞಾನ ಕೊಟ್ಟು ಗತವು ಗತಿ ಅರ್ಥಕ್ಕೆ ಜ್ಞಾನ ಕೊಟ್ಟು ಕರ್ಕೊಂಡು ಹೋಗುವನು ಅಂದ್ರೆ ಯಾರು ನಮ್ಗೆ ಜ್ಞಾನ ಕೊಟ್ಟು ಕರ್ಕೊಂಡು ಹೋಗುವನು, ನಮ್ಮ ಗುರು ವಾಯುದೇವರೇ ನಮ್ಗೆ ಕರ್ಕೊಂಡು ಹೋಗೋರು. ಸೊ ಅಣ ಆ ಭಗವಂತನ. ಇನ್ನೊಂದು ಅಣ ಅಂತ ಹೇಳುವಾಗ ಅಕಾರ ವಾಚನ ಆದಂತ, ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಎಲ್ಲೋ ಕರ್ಕೊಂಡು ಹೋಗೋದಿಲ್ಲ, ಅಕಾರ ಇವು ಮಾತೃ ಸಂಧಿ, ಅಕಾರ ಅಜಯನತ್ರ ಕರ್ಕೊಂಡು ಹೋಗ್ತಾನ. ಅಕಾರ ವಾಚನಾದವನು ಹೌದು, ಪ್ರಣವದಿಂದ ಬಂದ ಅಕಾರ ವಾಚನಾದ ಹರಿ ಹತ್ರ ಕರ್ಕೊಂಡು ಹೋಗೋದು ಹೌದು. ಅಕಾರದಿಂದ ಶುರು ಆಗೋದು ಅಜ, ಅಜ ಅಂದ್ರೆ ಹುಟ್ಟಿಲ್ಲದವನ ಕಡೆಯೇ ಕರ್ಕೊಂಡು ಹೋಗ್ತಾನೆ ಅಂದ್ರೆ ನಮಗೇನು ಈ ದೇಹದಿಂದ ಹುಟ್ಟಿ ಇಲ್ಲ ಹುಟ್ಟಿಲ್ಲದಂತೆ ಮಾಡುವನು ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಮೋಕ್ಷಕ್ಕೆ. ನ ಅಂದ್ರೆ ನಯತಿ, ಕರ್ಕೊಂಡು ಹೋಗುವನು. ಸೊ ಅವನು ಆಮೇಲೆ ಭಾರತಿ, ಭಾ ಅಂದ್ರೆ ಆ ಭಗವಂತನಲ್ಲಿ ರಸಳ, ಭಾರತ ಅಂದ್ರೆ ಭಾನ ಅಂದ್ರೆ ಫಸ್ಟ್ ಫಸ್ಟ್ ದೇವರನ್ನ ಮೊಟ್ಟ ಮೊದಲು ಚತುರ್ಮುಖ ಸ್ತುತಿಸಿದ ಪದ ಬಂದು ಭಾನ್ ಅಂತ ಹೇಳ್ತಾರೆ. ಭಾಕಾರ, ಭಾ ಅಂಬುದು ಅನೇಕ ಅರ್ಥಗಳನ್ನ ಹೇಳುತ್ತಂತ. ಆ ಭಗವಂತನಲ್ಲಿ ಯಾವತ್ತು ರತನಾದವರು ವಾಯು ಬ್ರಹ್ಮರು ರುಜುಗಳು, ಅವರ ಪತ್ನಿಯಾಗಿರುವವರು ಭಾರತಿ ಆಗ್ತಾಳೆ. ಸೊ ಅನ ಭಾರತಿ ಪ್ರಿಯ, ಅವರಿಬ್ಬರಿಗೇನೋ ಪ್ರಿಯವಾದಂತ ಅಂದ್ರೆ ಯಾಕೆ ಇದನ್ನ ಹೇಳೋದು, ಯಾವತ್ತು ನಮ್ಗೆ ಫಲವನ್ನ ಹೇಳುವಂತದ್ದು ಅಂತ ಇದಕ್ಕೆ ಬರವಾಗ ಅಂದ್ರೆ ಅಮಾ ಭಾರತಿಯಲ್ಲಿ ಇದ್ದು ಅವ್ರಿಗೆ ಎಷ್ಟು ಪ್ರಿಯದಿಂದ ಯಾವತ್ತು ತನ್ನ ಅವನಲ್ಲೇ ಮನಸ್ಸಿರುವಂತೆ ಭಾರತಿ ಮುಖ್ಯ ಪ್ರಾಣರಲ್ಲಿ ಮಾಡಿದ್ದ ಅಲ್ಲ, ಆ ಪರ್ಟಿಕ್ಯುಲರ್ ರೂಪ ನಮ್ಗೆ ಬೇಕು. ನಮಗೇನು ನಮ್ಮ ಯೋಗ್ಯತೆಗೆ ತಕ್ಕಂತೆ ಆ ರೂಪ ನಮ್ಮೊಳಗೆ ಇದೆ, ಆ ರೂಪ ವ್ಯಕ್ತ ಆಗಲಿ. ಅವನಿಗೇನು ವಿಜಯವಿಟ್ಟಲ, ಅವನು ಯಾವತ್ತು ಅವನಿಗೆ ಸೋಲ್ ಇಲ್ಲದವನು, ಅವನು ವಿಜಯ, ಅವನು ಯಾವತ್ತು ಅವನಿಗೆ ಜಯ, ಅವನಿಗೆ ಯಾವ ವಿಶೇಷ ಜಯ ಅವನಿಗೆ ಬರತ್ತ. ವಿಜಯ ವಿಠಲ ಜ್ಞಾನ ಕೊಟ್ಟು ನಮ್ಮನ್ನ ಜಯಶೀಲರಾಗ ನಮ್ಗೆ ಮಾಡ್ತಾನೆ ವಿಜಯ ವಿಠಲ. ಇನ್ನು ಏನು ಬೇಕು, ಸದ್ಗುಣಮಣಿ, ಸದ್ಗುಣಮಣಿ, ಸದ್ ಅಂದ್ರೆ ಸದ್ ಅಂದ್ರೆ ದೋಷರಹಿತವಾದ ಗುಣದಿಂದ ಕೂಡಿರುವಂತ ಮಣಿ, ಮಣಿ ಘಣಿ, ಮಣಿ ಘಣಿ ಎಂದು ಅನುದಿನ ನೆನೆ ನೆನೆ ಅವನನ್ನ ನಾವು ಚಿಂತನೆ ಮಾಡ್ಬೇಕು. ಯಾರನ್ನ ಮುಖ್ಯ ಪ್ರಾಣ ಭಾರತೀಗೆ ಪ್ರಿಯನಾದವನಾಗೆ ಅವರಲ್ಲಿ ಇರುವಂತ ವಿಜಯ ವಿಠಲನ್ನು ಅವನು ಸಂಪೂರ್ಣ ಗುಣದಿಂದ ಭರಿತನಾದಂತ ಅವನೇ ಮಣಿ ಅಂದ್ರೆ ಏನು, ಇವಾಗ ಮಣಿಯೆಲ್ಲ ಗುಣಿಸ್ತಾ ಬಂದಿವಿಲ್ಲ, ಅದು ಬರೀ ಮಣಿ ಅಲ್ಲ, ಅಲ್ಲಿನೂ ಭಗವಂತನ ರೂಪಗಳನ್ನ ನೋಡು ಅಂತ ಹೇಳ್ತಾರೆ. ಸದ್ಗುಣಮಣಿ, ಅವನು ಸದ್ಗುಣದಿಂದ ಕೂಡಿನಾದಂತ ಅವನೇ ಮಣಿ, ಅವೇ ಮಣಿ ಘಣಿ, ಘಣಿ ಘಣೀಭೂತವಾಗಿ ಅವನು ಇರುವವನು, ಸಾಂದ್ರವಾಗಿ ಇರುವನು ಎಂದು ಅನುದಿನ ನೆನೆ, ಅನುದಿನ ನೆನೆ 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 ಆ ದೇವರಲ್ಲೇ ನೆನೆಯುತ್ತಾ ಅಂದ್ರೆ ಜಪ ಮಾಡುವಾಗ ಮೇನ್ ಇಂಪಾರ್ಟೆಂಟ್, ಯಾವತ್ತು ಮಾಡಬೇಕು ಅದು ಸಾಧ್ಯ ಇಲ್ಲ, ಜಪ ಮಾಡುವಾಗ ಅವನಲ್ಲಿ ನೆನೆಯಬೇಕು, ಅವನನ್ನ ನೆನೆಯುತ್ತಾ ಅವನ ಥಾಟ್ಸ್ ಅಲ್ಲಿ ಹೀಗೆ ಅವನ ಚಿಂತನೆಯಲ್ಲಿ ಕಂಪ್ಲೀಟ್ಲಿ ಸೋಕ್ಡ್ ಆಗಿರಬೇಕು ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಮಾಡಿಬಿಟ್ಟಿವಿ, ಇನ್ನು ಸ್ವಲ್ಪ ಇದೆ, ಅದು ಕಂಪ್ಲೀಟ್ ಮಾಡಿಬಿಡೋಣ. ಆಮೇಲೆ ಕೃಷ್ಣಾರ್ಪಣ ಮಾಡಿ.